ದೇವರ ವಾಕ್ಯವು ನಮ್ಮ ಆಹಾರವಾಗಿದೆ.
We want to think about the word of God which gives us power to be overcomers in our battle against Satan and which gives us strength to face every situation in the future.
ದೇವರ ವಾಕ್ಯದ ಬಗ್ಗೆ ನಾವು ಯೋಚಿಸೋಣ. ದೇವರ ವಾಕ್ಯವು ಸೈತಾನನ ವಿರುದ್ಧ ನಮ್ಮ ಹೋರಾಟದಲ್ಲಿ ಜಯಗಳಿಸುವಂತೆ ಬಲವನ್ನು ನೀಡುತ್ತದೆ ಮತ್ತು ನಾವು ಭವಿಷ್ಯದಲ್ಲಿ ಎದುರಿಸುವಂತಹ ಪ್ರತಿಯೊಂದು ಪರಿಸ್ಥಿತಿಗಳಿಗೆ ಶಕ್ತರನ್ನಾಗಿಸುತ್ತದೆ.
The Bible is the word of God.
ಸತ್ಯವೇದವು ದೇವರ ವಾಕ್ಯವಾಗಿದೆ.
It was written by men under the inspiration of the Holy Spirit.
ಪವಿತ್ರಾತ್ಮನಿಂದ ಪ್ರೇರಣೆಗೊಂಡಂತ ಮನುಷ್ಯರಿಂದ ದೇವರ ವಾಕ್ಯವು ಬರೆಯಲ್ಪಟ್ಟಿದೆ.
It is food for our soul and for a Christian who has come to faith in Christ and been born again.
ಹೊಸದಾಗಿ ಹುಟ್ಟಿದಂತ ಮತ್ತು ಕ್ರಿಸ್ತನಲ್ಲಿ ನಂಬಿಕೆಗೆ ಬಂದಂತ ಕ್ರೈಸ್ತನ ಆತ್ಮಕ್ಕೆ ದೇವರ ವಾಕ್ಯವು ಆಹಾರವಾಗಿದೆ.
Just like a baby cries out for milk as soon as it is born.
ಒಂದು ಮಗು ಹುಟ್ಟಿದ ತಕ್ಷಣ ಹಾಲಿಗಾಗಿ ಕೂಗಾಡತ್ತಲ್ಲ ಹಾಗೆ.
A true Christian, if he is to grow spiritually, he needs this food of the word of God.
ನಿಜವಾದ ಕ್ರೈಸ್ತನು ಆತ್ಮಿಕವಾಗಿ ಬೆಳೆಯಬೇಕಂದ್ರೆ ದೇವರ ವಾಕ್ಯವೆಂಬ ಆಹಾರದ ಅವಶ್ಯಕತೆ ಆತನಿಗೆ ಇದೆ.
I want to turn you to a verse in 1 Peter chapter 1 where it speaks of what the word of God does in us initially.
1 ಪೇತ್ರ 1ನೇ ಅಧ್ಯಾಯಕ್ಕೆ ನೀವು ತಿರುಗಿಸಿಕೊಳ್ಳಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಇಲ್ಲಿ ಹೇಳುತ್ತದೆ ದೇವರ ವಾಕ್ಯವು ನಮ್ಮಲ್ಲಿ ಏನು ಮಾಡುತ್ತದೆ ಎಂಬುದಾಗಿ.
It says in 1 Peter 1:23 you have been born again. Not of seed which is perishable, but which is imperishable, the living and abiding word of God.
1 Petra 1:23 ralli ee reetiyagi helutade neevu tirugi huttidavaragiddiralla aa janmavu naashavaguva beejadinda untadaddalla naashavagada beejadindale untadaddu adu devara sada jeevavulla vakyada moolakavagi untayitu embudagi.
Many people feel when they've made a mess of their life, I wish I could live my life all over again.
ಅನೇಕರು ತಮ್ಮ ಜೀವಿತವನ್ನ ಅಸ್ತವ್ಯಸ್ತ ಮಾಡಿಕೊಂಡಾಗ ಈ ರೀತಿಯಾಗಿ ಯೋಚಿಸುತ್ತಾರೆ, ನನ್ನ ಜೀವಿತವನ್ನ ಮತ್ತೊಮ್ಮೆ ಹೊಸದಾಗಿ ಪ್ರಾರಂಭಿಸಬೇಕು ಎಂಬುದಾಗಿ.
And that's exactly the opportunity that God offers you when he says you can be born again.
ಅದಕ್ಕಾಗಿ ನಾವು ಹೊಸದಾಗಿ ಹುಟ್ಟುವಂತೆ ದೇವರು ನಮಗೆ ಅವಕಾಶವನ್ನ ನೀಡಿದ್ದಾರೆ.
Think if you could start your life all over again as a little baby.
ನೀವು ಒಂದು ಸಣ್ಣ ಮಗುವಿನ ರೀತಿಯಲ್ಲಿ ನಿಮ್ಮ ಜೀವಿತವನ್ನ ಹೊಸದಾಗಿ ಪ್ರಾರಂಭಿಸುವುದರ ಕುರಿತು ಯೋಚಿಸಿರಿ.
And with no record of your past failures.
ನಿಮ್ಮ ಹಿಂದಿನ ಎಲ್ಲಾ ಸೋಲುಗಳ ದಾಖಲೆ ಇರೋದಿಲ್ಲ.
It all wiped out. That's what it means to be born again.
ಇವೆಲ್ಲ ಅಳಿಸಲ್ಪಟ್ಟಿರುತ್ತದೆ. ನಿಜವಾಗಿ ಹೊಸದಾಗಿ ಹುಟ್ಟಿರುವುದರ ಅರ್ಥ ಇದೇ ಆಗಿದೆ.
Your past is wiped out and you're born a second time.
ನಿಮ್ಮ ಹಳೆದೆಲ್ಲ ಅಳಿಸಿ ಹೋಗಿರುತ್ತದೆ, ನೀವು ಎರಡನೇ ಬಾರಿಗೆ ಹುಟ್ಟಿದವರಾಗಿರುತ್ತೀರಿ.
And that wish that you had, oh I wish I could start my life all over again. God says I can fulfill it for you.
ನೀವು ಅನ್ಕೊಳ್ತಿರಲ್ವಾ ನಿಮ್ಮ ಜೀವಿತವನ್ನು ಅಸ್ತವ್ಯಸ್ತ ಮಾಡಿಕೊಂಡಾಗ ನನ್ನ ಜೀವಿತವನ್ನು ಹೊಸದಾಗಿ ಪ್ರಾರಂಭಿಸಬೇಕು ಎಂಬುದಾಗಿ. ದೇವರು ನಿಮಗೆ ಈ ರೀತಿಯಾಗಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ.
That's what happens when we receive Christ into our life.
Namma jeevitadalli Kristananna swikarisikondaga ide aguvantaddagide.
And it says in this verse that this new birth takes place through a seed, just like your physical birth also began with the seed of your father.
Naavu iga tane nodikonda vachanadalli ee reetiyagi helutade vakyavemba beejada mukantara ಹೊಸ ಹುಟ್ಟು ಸ್ಥಾನ ಪಡೆದುಕೊಳ್ಳುತ್ತದೆ ಎಂಬುದಾಗಿ. ಶಾರೀರಿಕವಾಗಿ ನಿಮ್ಮ ತಂದೆಯಿಂದ ನೀವು ಹುಟ್ಟಿದ ರೀತಿಯಲ್ಲಿ.
ಇನ್ ದ ಸೇಮ್ ವೇ ಹಿಯರ್ ಇಟ್ ಸೇಸ್ ಹಿಯರ್ ಸ್ಪಿರಿಚುಲಿ ದ ವರ್ಡ್ ಆಫ್ ಗಾಡ್ ಇಸ್ ಲೈಕ್ ಎ ಸೀಡ್ ವಿಚ್ ಬ್ರಿಂಗ್ಸ್ ಯು ಟು ನ್ಯೂ ಬರ್ತ್.
ಆತ್ಮಿಕವಾಗಿ ಹೇಳೋದಾದ್ರೆ ದೇವರ ವಾಕ್ಯವೆಂಬ ಬೀಜವು ನಿಮಗೆ ಹೊಸ ಹುಟ್ಟನ್ನ ನೀಡುತ್ತದೆ.
ಇನ್ ವಾಟ್ ವೇ?
ಎಂತಹ ಮಾರ್ಗದಲ್ಲಿ?
ಯು ಬಿಲೀವ್ ದಟ್ ವರ್ಡ್.
ನೀವು ಆ ವಾಕ್ಯವನ್ನ ನಂಬುವವರಾಗುತ್ತೀರಿ.
ಯು ರೆಸ್ಪಾಂಡೆಡ್ ಟು ದಟ್ ವರ್ಡ್ ಆಫ್ ಗಾಡ್ ವಿಚ್ ಸೆಡ್ ದಟ್ ಕ್ರೈಸ್ಟ್ ಡೈಡ್ ಫಾರ್ ಯುವರ್ ಸಿನ್ಸ್.
ಕ್ರಿಸ್ತನು ನಿಮ್ಮ ಪಾಪಗಳಿಗಾಗಿ ಸತ್ತಿದ್ದಾನೆ ಎಂಬ ವಾಕ್ಯಕ್ಕೆ ನೀವು ಪ್ರತಿಕ್ರಿಯಿಸುತ್ತೀರಿ.
ಯು ಅಕ್ಸೆಪ್ಟೆಡ್ ದ ವರ್ಡ್ ಆಫ್ ಗಾಡ್ ವಿಚ್ ಸೆಡ್ ದಟ್ ಯು ಆರ್ ಎ ಸಿನ್ನರ್.
ನೀವು ಪಾಪಿ ಎಂದು ಹೇಳುವಂತ ವಚನವನ್ನ ಒಪ್ಪಿಕೊಳ್ಳುತ್ತೀರಿ.
ಯು ಬಿಲೀವ್ಡ್ ದಟ್ ಕ್ರೈಸ್ಟ್ ರೋಸ್ ಅಗೇನ್ ಫ್ರಮ್ ದ ಡೆಡ್ ಅಂಡ್ ಯು ವರ್ ಬೋರ್ನ್ ಅಗೇನ್.
ಕ್ರಿಸ್ತನು ಮರಣದಿಂದ ಎದ್ದು ಬಂದಾತನಾಗಿದ್ದಾನೆ ಎಂಬುದಾಗಿ ನಂಬುತ್ತೀರಿ. ಇದರ ಮುಖಾಂತರ ನೀವು ಹೊಸದಾಗಿ ಹುಟ್ಟುತ್ತೀರಿ.
ಯು ರಿಸೀವ್ಡ್ ಹಿಸ್ ಹೋಲಿ ಸ್ಪಿರಿಟ್ ಬೈ ಫೇತ್.
ನಂಬಿಕೆಯಿಂದ ನೀವು ಪವಿತ್ರಾತ್ಮ ವರವನ್ನ ಪಡ್ಕೊಳ್ಳುತ್ತೀರಿ.
ಬಿಕಾಸ್ ದಟ್ ವಾಸ್ ಗಾಡ್ಸ್ ಪ್ರಾಮಿಸ್ ಗಿವನ್ ಇನ್ ಹಿಸ್ ವರ್ಡ್.
ದೇವರು ತನ್ನ ವಾಕ್ಯದಲ್ಲಿ ಈ ವಾಗ್ದಾನವನ್ನ ನೀಡಿದ್ದಾನೆ.
ಅಂಡ್ ಥ್ರೂ ದಟ್ ವರ್ಡ್ ಯು ಹ್ಯಾವ್ ಕಮ್ ಇಂಟು ಅ ನ್ಯೂ ರಿಲೇಷನ್ಶಿಪ್ ವಿತ್ ಗಾಡ್.
ಆ ಒಂದು ವಾಕ್ಯದ ಮುಖಾಂತರ ನೀವು ದೇವರೊಟ್ಟಿಗೆ ಒಂದು ಹೊಸ ಸಂಬಂಧವನ್ನ ವೃದ್ಧಿಸಿಕೊಳ್ಳುತ್ತೀರಿ.
ಅಂಡ್ ದೆನ್ ಇಟ್ ಗೋಸ್ ಆನ್ ಟು ಸೇ that now that you are a newborn baby, the same word of God, which was like a seed which fell into your heart and brought you to life, the same word of God now becomes like milk for the newborn baby.
ಇದು ಮುಂದೆ ಈ ರೀತಿಯಾಗಿ ಹೇಳುತ್ತಾ ಹೋಗುತ್ತದೆ. ಈಗ ನೀವು ಹೊಸದಾಗಿ ಹುಟ್ಟಿದಂತ ಮಗು, ಬೀಜದಂತಿರುವ ದೇವರ ವಾಕ್ಯವು ನಿಮ್ಮ ಹೃದಯದೊಳಗೆ ಬಿದ್ದು ನಿಮಗೆ ಜೀವಿತವನ್ನ ತರುತ್ತದೆ. ಅದೇ ದೇವರ ವಾಕ್ಯವು ಹೊಸದಾಗಿ ಹುಟ್ಟಿದಂತ ಮಗುವಿಗೆ ಹಾಲಿನ ರೀತಿಯಲ್ಲಿ ಪೋಷಿಸುತ್ತದೆ.
ಇನ್ 1 ಪೀಟರ್ 2 ವರ್ಸ್ 2 ಇಟ್ ಸೇಸ್ ಲೈಕ್ ನ್ಯೂ ಬೋರ್ನ್ ಬೇಬ್ಸ್ ಲಾಂಗ್ ಫಾರ್ ದ ಪ್ಯೂರ್ ಮಿಲ್ಕ್ ಆಫ್ ದ ವರ್ಡ್ ದಟ್ ಯು ಮೇ ಗ್ರೋ ಇನ್ ರೆಸ್ಪೆಕ್ಟ್ ಟು ಸಾಲ್ವೇಷನ್.
ಒಂದು ಪೇತ್ರ 2:2 ಈ ರೀತಿಯಾಗಿ ಹೇಳುತ್ತದೆ, ಹೊಸದಾಗಿ ಹುಟ್ಟಿರುವ ಶಿಶುಗಳಂತಿರುವ ನೀವು ಬೆಳೆಯುವ ಹಾಗೆ ವಾಕ್ಯವೆಂಬ ಶುದ್ಧ ಹಾಲನ್ನು ಬಯಸಬೇಕು ಅಂತ. ಇದರ ಮೂಲಕ ನೀವು ರಕ್ಷಣೆಯಲ್ಲಿ ಬೆಳೆಯಬೇಕು ಎಂಬುದಾಗಿ ಈ ವಾಕ್ಯ ಹೇಳುತ್ತದೆ.
A newborn baby needs to grow.
ಹೊಸದಾಗಿ ಹುಟ್ಟಿರುವಂತ ಮಗು ಬೆಳೆಯಬೇಕು.
And God has not forgiven us our sins in order that he might just take us to heaven.
ನಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗಬೇಕೆಂಬ ಒಂದೇ ಉದ್ದೇಶದಿಂದ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸೋದಿಲ್ಲ.
He wants us to grow, like it says in this word, with respect to salvation, to be increasingly saved from all the corruption that is in our nature that we have inherited from Adam, our first father.
ನಾವು ಬೆಳೆಯಬೇಕು ಎಂದು ದೇವರು ಬಯಸುತ್ತಾರೆ. ಈ ವಚನದಲ್ಲಿ ಹೇಳುವ ಪ್ರಕಾರ ನಾವು ರಕ್ಷಣೆಗೆ ನಡೆಯಬೇಕು. ಆದಾಮನಿಂದ ಅನುವಂಶಿಕವಾಗಿ ಪಡೆದುಕೊಂಡಂತಹ ಸ್ವಭಾವವು ನಮ್ಮಲ್ಲಿದ್ದು ಅದು ಭ್ರಷ್ಟತ್ವವಾಗಿದೆ. ಇದರಿಂದ ನಾವು ಹೆಚ್ಚು ಬಿಡಿಸಲ್ಪಟ್ಟವರಾಗಬೇಕು.
The selfishness and the pride and the arrogance and the bitterness and the jealousy and the impurity and wickedness, we got to be saved from all these things.
ಸ್ವಾರ್ಥತೆ, ಗರ್ವ, ಅಹಂಕಾರ, ಅಶುದ್ಧತ್ವ, ದ್ವೇಷ, ದುಷ್ಟತನ, ಇವೆಲ್ಲವುಗಳಿಂದ ನಾವು ಬಿಡಿಸಿ ಕಾಪಾಡಲ್ಪಡಬೇಕು.
They don't disappear the moment we are born again.
ನಾವು ಹೊಸದಾಗಿ ಹುಟ್ಟಿದ ತಕ್ಷಣವೇ ಅವು ಕಣ್ಮರೆ ಆಗೋದಿಲ್ಲ.
When we are born again, it's like a new life that has come into us.
ನಾವು ಹೊಸದಾಗಿ ಹುಟ್ಟಿದಾಗ ಒಂದು ಹೊಸ ಜೀವಿತ ನಮ್ಮೊಳಗೆ ಬರುತ್ತದೆ.
And that life has got the potential to overcome all these evil habits.
ಆ ಒಂದು ಹೊಸ ಜೀವಿತವು ನಮ್ಮ ಈ ಎಲ್ಲಾ ದುಷ್ಟತನದ ಚಟುವಟಿಕೆಗಳಿಂದ ನಮ್ಮನ್ನು ಬಿಡಿಸಲು ಸಾಮರ್ಥ್ಯ ಉಳ್ಳದ್ದಾಗಿರುತ್ತದೆ.
But we must grow, you know, like a little baby when it's born, it has the potential to become a muscular giant.
ನಾವು ಬೆಳೆಯಬೇಕು. ಹೇಗೆ ಒಂದು ಮಗು ಹೊಸದಾಗಿ ಹುಟ್ಟಿದಾಗ ಮುಂದೆ ಅದು ದೊಡ್ಡದಾಗುತ್ತಲ್ಲ ಆ ರೀತಿಯಾಗಿ.
But it's not going to grow into that if he doesn't eat its food or drink its milk.
ಮಗು ತನ್ನ ಆಹಾರವನ್ನ ಮತ್ತು ಹಾಲನ್ನ ತೆಗೆದುಕೊಳ್ಳದೆ ಬೆಳೆಯೋದಿಲ್ಲ.
It has to be fed and it has to eat its food in order to grow.
ಆ ಮಗು ಬೆಳೆಯಬೇಕು ಅಂದ್ರೆ ತನ್ನ ಆಹಾರದಿಂದ ಮತ್ತು ಹಾಲಿನಿಂದ ಪೋಷಿಸಲ್ಪಡಬೇಕು.
And this is the mistake that many Christians make.
ಈ ಒಂದು ತಪ್ಪನ್ನ ಅನೇಕ ಕ್ರೈಸ್ತರು ಮಾಡುತ್ತಾರೆ.
They think once their sins are forgiven, they've received the Holy Spirit, that's it. There's nothing more.
ಅವರು ಈ ರೀತಿಯಾಗಿ ಯೋಚಿಸುತ್ತಾರೆ, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟ ಮರುಕ್ಷಣವೇ, ನಾವು ಪವಿತ್ರಾತ್ಮ ವರವನ್ನು ಪಡ್ಕೊಳ್ಳುತ್ತೇವೆ, ಅಲ್ಲಿಗೆ ಎಲ್ಲ ಮುಗಿತು ಅಂತ ಅನ್ಕೊಳ್ತಾರೆ.
Well, there's a lot more. You're just born.
ಇಲ್ಲ, ಇನ್ನು ತುಂಬಾ ಇದೆ, ಇನ್ನು ಈಗ ತಾನೆ ನೀವು ಹುಟ್ಟಿದ್ದೀರಿ ಅಷ್ಟೇ.
Can you say once a baby is born into the world, that's it? There's nothing more for the baby?
ಒಂದು ಮಗು ಲೋಕದೊಳಗೆ ಹುಟ್ಟಿದ ಕ್ಷಣ ಅಲ್ಲಿಗೆ ಮುಗಿತು ಅಂತ ಅನ್ಕೋಬೇಕಾ?
Well, that baby will die if you just leave it like that.
ಆ ಮಗುವನ್ನ ನೀವು ಹಾಗೆ ಬಿಟ್ಬಿಟ್ರೆ ಅದು ಸತ್ತೋಗ್ಬಿಡತ್ತಷ್ಟೇ.
In fact, one of the first things that a baby does as soon as it's born is it cries.
A magu hosadagi huttida takshana maduvantadde enandre adu haligagi kugadutte andre alutte.
From the very first day it longs for milk.
Aa magu huttida modalane dinave haligagi hambalisuttade.
There's a tremendous cry. You've heard babies screaming for milk.
Adu ondu adbhutavada alu agide. Aa magu haligagi kirchaduttade.
That's the way a true Christian cries out for the word of God, for God to feed him through his word.
ಅದೇ ರೀತಿಯಾಗಿ ಕ್ರೈಸ್ತನು ದೇವರು ತನ್ನ ವಾಕ್ಯದಿಂದ ನನ್ನನ್ನು ಪೋಷಿಸಲ್ಪಡಬೇಕು ಎಂಬುದಾಗಿ ಹಂಬಲಿಸುತ್ತಾನೆ.
Now, if a baby does not cry out like that, we could say that baby is sick.
ಒಂದು ಮಗು ಆ ರೀತಿಯಾಗಿ ಅಳಲಿಲ್ಲ ಅಂದ್ರೆ ನಾವು ಅನ್ಕೊಳ್ತೇವೆ ಅದು ಅಸ್ವಸ್ಥತೆಯಿಂದ ಕೂಡಿದೆ ಅಂತ.
Or it's about to die.
ಅಥವಾ ಅದು ಸಾಯ್ಲಿಕ್ಕಿದೆ ಅಂತಾನು ಕೂಡ ಅನ್ಕೊಳ್ತೀವಿ.
Healthy babies will always cry out for milk all the time.
ಆರೋಗ್ಯವುಳ್ಳಂತ ಮಗು ಯಾವಾಗಲೂ ಹಾಲಿಗಾಗಿ ಅಳುತ್ತದೆ.
And a healthy Christian is one who's crying out for God's word to feed him.
ಆರೋಗ್ಯವುಳ್ಳಂತ ಕ್ರೈಸ್ತನು ಸಹ ದೇವರು ತನ್ನ ವಾಕ್ಯದಿಂದ ಪೋಷಿಸಲ್ಪಡಬೇಕು ಎಂಬುದಾಗಿ ಹಂಬಲಿಸುತ್ತಾನೆ.
It says here as newborn babes long. There must be a tremendous longing in us for the milk of the word of God.
ಇಲ್ಲಿ ಹೇಳತ್ತೆ ಒಂದು ಹೊಸದಾಗಿ ಹುಟ್ಟಿದಂತ ಮಗು ಶುದ್ಧ ಹಾಲನ್ನ ಬಯಸುತ್ತೆ ಅಂತ. ಅದೇ ರೀತಿ ನಾವು ಕೂಡ ಹೊಸದಾಗಿ ಹುಟ್ಟಿದ ತಕ್ಷಣ ದೇವರ ವಾಕ್ಯವನ್ನ ಬಯಸಬೇಕು.
The word of God is milk that helps us to grow to salvation.
ದೇವರ ವಾಕ್ಯವೆಂಬ ಹಾಲು ನಾವು ರಕ್ಷಣೆಯಲ್ಲಿ ಬೆಳೀಲಿಕ್ಕೆ ಅನುಕೂಲ ಮಾಡುತ್ತದೆ.
In the beginning of the Bible, we see a beautiful picture of this.
ಸತ್ಯವೇದದ ಪ್ರಾರಂಭದಲ್ಲಿ ಇದರ ಸುಂದರ ಚಿತ್ರಣವನ್ನ ನಾವು ನೋಡುತ್ತೇವೆ.
In Genesis chapter 1, we read of the earth being in a chaotic state.
ಆದಿಕಾಂಡ ಒಂದನೇ ಅಧ್ಯಾಯದಲ್ಲೇ ನಾವು ನೋಡುತ್ತೇವೆ ಭೂಮಿಯು ಒಂದು ರೀತಿಯಲ್ಲಿ ಅಸ್ತವ್ಯಸ್ತತೆಯಿಂದ ಕೂಡಿತ್ತು ಎಂಬುದಾಗಿ.
The Bible says the earth was formless, empty, dark.
ಸತ್ಯವೇದವು ಹೇಳುತ್ತೆ ಭೂಮಿಯು ನಿರಾಕಾರವಾಗಿಯೂ ಶೂನ್ಯವಾಗಿಯೂ ಮತ್ತು ಕತ್ತಲೆಯಿಂದ ಕೂಡಿತ್ತು ಎಂಬುದಾಗಿ.
And that's the condition of humanity.
ಮಾನವನ ಸ್ಥಿತಿಯೂ ಸಹ ಅದೇ ಆಗಿದೆ.
Away from God also. Formless, empty and dark.
ದೇವರಿಂದ ದೂರ ಇರುವಂತದ್ದು ಸಹ ನಿರಾಕಾರವಾಗಿಯೂ ಶೂನ್ಯವಾಗಿಯೂ ಕತ್ತಲೆಯಿಂದಲೂ ಸಹ ಕೂಡಿರುತ್ತದೆ.
That's what we were when we were in sin.
ಅದೇ ನಾವಾಗಿದ್ದೇವೆ ಪಾಪಗಳಲ್ಲಿರುವಾಗ.
And how did God change this chaotic, formless, empty, dark world and make it into such a beautiful world that at the end of Genesis chapter 1, God says, this is very good.
ಹೇಗೆ ದೇವರು ನಿರಾಕಾರವಾಗಿ ಶೂನ್ಯವಾಗಿ ಕತ್ತಲೆಯಾಗಿ ಅಸ್ತವ್ಯಸ್ತವಾಗಿದ್ದ ಭೂಮಿಯನ್ನ ಬದಲಾಯಿಸಿ ಸುಂದರವನ್ನಾಗಿ ಮಾಡಿ ಕೊನೆಯದಾಗಿ ಇದನ್ನ ಒಳ್ಳೆಯದಂತ ಹೇಳ್ತಾರೆ.
ಹೌ ಡಿಡ್ ಗಾಡ್ ಡೂ ಇಟ್?
ದೇವರದನ್ನ ಹೇಗ್ ಮಾಡ್ತಾರೆ?
ಯು ಸಿ ಟೂ ಥಿಂಗ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಸೀ ಇಟ್ ಇನ್ ಜೆನೆಸಿಸ್ ಚಾಪ್ಟರ್ 1 ಅಂಡ್ ವರ್ಸ್ 2.
ಆದಿಕಾಂಡ ಒಂದನೇ ಅಧ್ಯಾಯ ಎರಡನೇ ವಚನದಲ್ಲಿ ಎರಡು ಬಹುಮುಖ್ಯವಾದ ಸಂಗತಿಗಳನ್ನ ನಾವು ನೋಡ್ತೇವೆ.
ಫಸ್ಟ್ ಆಫ್ ಆಲ್ ಇಟ್ ಸೇಸ್ ದ ಸ್ಪಿರಿಟ್ ಆಫ್ ಗಾಡ್ ಮೂವ್ಡ್ upon this earth.
ಮೊದಲನೆಯದಾಗಿ ದೇವರ ಆತ್ಮವು ಭೂಮಿಯ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿ.
All of God's work begins with the Holy Spirit moving upon a chaotic situation and trying to redeem it, trying to solve the problem.
ದೇವರ ಎಲ್ಲಾ ಕಾರ್ಯಗಳು ಪವಿತ್ರಾತ್ಮನಿಂದ ಆಗುತ್ತವೆ. ದೇವರ ಆತ್ಮವು ಅಸ್ತವ್ಯಸ್ತಗೊಂಡಿದ್ದರ ಮೇಲೆ ಹಾದು ಹೋಗಿ ಅಂದರೆ ಚಲಿಸಿ ಅದನ್ನ ಸರಿಪಡಿಸುತ್ತದೆ.
But that was not all.
ಅದು ಅಷ್ಟಕ್ಕೆ ಮುಗಿಯೋದಿಲ್ಲ.
We read a second thing. The word of God went forth.
ನಾವು ಎರಡನೇ ಸಂಗತಿಯನ್ನು ಸಹ ನೋಡ್ತೇವೆ. ಅದೇನಪ್ಪ ಅಂದ್ರೆ ದೇವರ ವಾಕ್ಯವು ಮುಂದೆ ಹೋಗ್ತಾ ಇತ್ತು ಎಂಬುದಾಗಿ.
The spirit of God moved and the word of God went forth. These two always work together.
ದೇವರ ಆತ್ಮವು ಚಲಿಸುತ್ತಿತ್ತು ಮತ್ತು ದೇವರ ವಾಕ್ಯವು ಮುಂದೆ ಹೋಗುತ್ತಿತ್ತು. ಈ ಎರಡು ಸಂಗತಿಗಳು ಒಟ್ಟಾಗಿ ಕಾರ್ಯನಿರ್ವಹಿಸುತ್ತವೆ.
The spirit of God and the word of God.
ದೇವರ ಆತ್ಮ ಮತ್ತು ದೇವರ ವಾಕ್ಯ.
And what did the word of God say? Let there be light. That was a word.
ದೇವರ ವಾಕ್ಯ ಏನು ಹೇಳುತ್ತೆ? ಬೆಳಕಾಗಲಿ ಅಂತ ಹೇಳುತ್ತೆ. ಅದು ದೇವರ ಮಾತಾಗಿದೆ.
And as soon as that word went forth from God's mouth, light came.
ದೇವರ ಬಾಯಿಂದ ಆ ಮಾತು ಹೊರಟ ತಕ್ಷಣವೇ ಆ ಜಾಗದಲ್ಲಿ ಬೆಳಕಾಗುತ್ತೆ.
Again we read the word of God saying, let there be an expanse in the midst of the waters, and the heavens were created.
ಅಲ್ಲಿ ದೇವರು ಮತ್ತೊಮ್ಮೆ ಈ ರೀತಿಯ ಹೇಳುತ್ತಾರೆ, ನೀರುಗಳ ನಡುವೆ ವಿಶಾಲವಿರಲಿ ಎಂದು. ಆಗ ವಿಶಾಲಕ್ಕೆ ಆಕಾಶವೆಂದು ದೇವರು ಕರೀತಾರೆ.
And then God said, let the waters be gathered together and let the dry land appear, and the earth was made.
ನಂತರ ದೇವರು ಈ ರೀತಿಯ ಹೇಳುತ್ತಾರೆ, ಆಕಾಶದ ಕೆಳಗಿರುವ ನೀರುಗಳು ಒಂದು ಸ್ಥಳದಲ್ಲಿ ಕೂಡಿಕೊಳ್ಳಲಿ ಮತ್ತು ಒಣ ನೆಲವು ಕಾಣಿಸಲಿ ಅಂತ ಹೇಳ್ತಾರೆ. ಆಗ ಭೂಮಿಯು ಉಂಟಾಗುತ್ತದೆ.
And so we find that every time a word of God went forth on the first day, on the second day, on the third day, something happened.
ನಾವಿಲ್ಲಿ ನೋಡ್ತೇವೆ, ಪ್ರತಿದಿನ ದೇವರು ಮಾತನಾಡಿದಾಗ ಮೊದಲನೇ ದಿನ, ಎರಡನೇ ದಿನ ಮತ್ತು ಮೂರನೇ ದಿನ ಅಲ್ಲಿ ಏನೋ ಒಂದು ಸಂಭವಿಸುತ್ತಿರುತ್ತೆ.
Something of the chaos was changed.
ಅಲ್ಲಿರುವಂತಹ ಅಸ್ತವ್ಯಸ್ತತೆಯು ಬದಲಾಗ್ತಾ ಇರುತ್ತೆ.
The whole earth was not changed in one day.
ಇಡೀ ಭೂಮಿಯು ಒಂದೇ ದಿನದಲ್ಲಿ ಬದಲಾಗಲಿಲ್ಲ.
It took 6 days. Not because God takes time. God could have changed it in a moment.
ಅದು 6 ದಿನ ತಗೊಳ್ತು. ಅದು ದೇವರು ಸಮಯ ತಗೊಳ್ತಾನೆ ಅಂತಲ್ಲ, ಅದನ್ನ ಕ್ಷಣ ಮಾತ್ರದಲ್ಲೇ ಮಾಡಬಹುದು ದೇವರು ಅದನ್ನ.
He could have made the whole earth beautiful in one moment with one word.
ದೇವರು ಒಂದು ಸುಂದರವಾದಂತ ಭೂಮಿಯನ್ನ ಒಂದೇ ಮಾತಿನಿಂದ ಒಂದೇ ಕ್ಷಣದಲ್ಲಿ ಮಾಡಬಹುದು.
But he's trying to teach us something in the very first page of the Bible, and that is God works in our lives slowly.
ಸತ್ಯವೇದದ ಮೊದಲನೇ ಹಾಳೆಯಲ್ಲೇ ದೇವರು ನಮಗೆ ಕಲಿಸುವಂತದ್ದೇನಪ್ಪ ಅಂದ್ರೆ, ನಮ್ಮ ಜೀವಿತದಲ್ಲಿ ದೇವರು ತನ್ನ ಕಾರ್ಯವನ್ನ ನಿಧಾನವಾಗಿ ಮಾಡುತ್ತಾನೆ ಎಂಬುದಾಗಿ.
ಡೇ ಬೈ ಡೇ ಬೈ ಡೇ,
ದಿನದಿಂದ ದಿನಕ್ಕೆ.
ಈಚ್ ಡೇ ಹಿ ವಾಂಟ್ಸ್ ಟು ಡೂ ಸಮಥಿಂಗ್ ಇನ್ ಅಸ್ ಟು ರಿಮೂವ್ ದ ಕೆಯಾಸ್, ಟು ರಿಮೂವ್ ದ ಡಾರ್ಕ್ನೆಸ್, ಟು ರಿಮೂವ್ ದ ಶೇಪ್ಲೆಸ್ನೆಸ್, ದಿ ಅನ್ ಕ್ರೈಸ್ಟ್ ಲೈಕ್ನೆಸ್ ಇನ್ ಅವರ್ ಲೈಫ್.
ಪ್ರತಿದಿನವೂ ದೇವರು ನಮ್ಮಲ್ಲಿರುವಂತಹ ನಿರಾಕಾರತೆಯನ್ನ, ಶೂನ್ಯತೆಯನ್ನ, ಕತ್ತಲೆಯನ್ನ, ಅಸ್ತವ್ಯಸ್ತತೆಯನ್ನ, ಕ್ರಿಸ್ತನ ರೀತಿ ಇಲ್ಲದೆ ಇರುವಂತದ್ದನ್ನ ಬದಲಾಯಿಸ್ತಾ ಹೋಗ್ತಾನೆ.
ಇನ್ ದ ನ್ಯೂ ಟೆಸ್ಟಮೆಂಟ್ ಇನ್ 2 Corinthians 4:16
ಹೊಸ ಒಡಂಬಡಿಕೆಯಲ್ಲಿ ಈ ರೀತಿಯಾಗಿ ಹೇಳುತ್ತೆ, 2 Corinthians 4:16
ಇಟ್ ಸೇಸ್ ಅವರ್ ಇನ್ನರ್ ಮ್ಯಾನ್ ಇಸ್ ಬೀಯಿಂಗ್ ರಿನ್ಯೂಡ್ ಡೇ ಬೈ ಡೇ.
ನಮ್ಮ ಒಳ ಮನುಷ್ಯನು ದಿನೇ ದಿನೇ ಹೊಸಬನಾಗುತ್ತಾ ಇರುವನು ಎಂಬುದಾಗಿ ಅಲ್ಲಿ ಹೇಳುತ್ತದೆ.
ಆನ್ ದ ಫಸ್ಟ್ ಡೇ ದೇರ್ ಶುಡ್ ಬಿ ಎ ಚೇಂಜ್,
ಮೊದಲನೇ ದಿನ ಅಲ್ಲಿ ಬದಲಾಗುತ್ತೆ.
ಆನ್ ದ ಸೆಕೆಂಡ್ ಡೇ ದೇರ್ ಶುಡ್ ಬಿ ಎ ಚೇಂಜ್,
ಎರಡನೇ ದಿನದಲ್ಲೂ ಸಹ ಬದಲಾವಣೆ ಇರುತ್ತದೆ.
ಆನ್ ದ ಥರ್ಡ್ ಡೇ ಅಂಡ್ ಥ್ರೂ ಔಟ್ ಅವರ್ ಲೈಫ್ ಟೈಮ್,
ಮೂರನೇ ದಿನದಲ್ಲೂ ಸಹ ಅಲ್ಲಿ ಬದಲಾವಣೆ ಇರುತ್ತೆ. ನಮ್ಮ ಜೀವಿತದ ಪೂರ್ತಿ ಬದಲಾವಣೆ ಆಗ್ತಾನೆ ಇರುತ್ತೆ.
ಗಾಡ್ ವಾಂಟ್ಸ್ ಟು ಚೇಂಜ್ ಅಸ್ ಲಿಟಲ್ ಬೈ ಲಿಟಲ್ ಬೈ ಲಿಟಲ್ ಬೈ ಲಿಟಲ್ ಬೈ ಲಿಟಲ್ ಟಿಲ್ ಅ ಡೇ ಕಮ್ಸ್ ದಿ ಎಂಡ್ ಆಫ್ ಅವರ್ ಲೈಫ್ ವೆನ್ ಗಾಡ್ ಕ್ಯಾನ್ ಸೇ ವೆರಿ ಗುಡ್.
ದೇವರು ನಮ್ಮಲ್ಲಿ ಸ್ವಲ್ಪ ಸ್ವಲ್ಪವೇ ಬದಲಾವಣೆಯನ್ನ ಮಾಡ್ತಾರೆ. ಎಲ್ಲವನ್ನ ದೇವರು ಮುಗಿಸಿದ ಮೇಲೆ ಕೊನೆಯದಾಗಿ ಹೇಳೋದೇನೆಂದ್ರೆ ಒಳ್ಳೇದೆಂದು ಅಂತ ಹೇಳ್ತಾರೆ.
ಐ ಬೀನ್ ಏಬಲ್ ಟು ಕಂಪ್ಲೀಟ್ ಮೈ ವರ್ಕ್ ಇನ್ ದಿಸ್ ಮ್ಯಾನ್,
ಈ ಒಂದು ಮನುಷ್ಯನಲ್ಲಿ ನನ್ನ ಕಾರ್ಯವನ್ನು ಮುಗಿಸಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ.
ನೌ ದ ಸ್ಯಾಡ್ ಥಿಂಗ್ ಇಸ್ ವಿತ್ ಮೆನಿ ಕ್ರಿಶ್ಚಿಯನ್ಸ್ ದಟ್ ಡಸಂಟ್ ಹ್ಯಾಪನ್ ಬಿಕಾಸ್ ದೇ ಡೋಂಟ್ ರೆಸ್ಪಾಂಡ್ ಟು ಗಾಡ್.
ಬೇಸರದ ಸಂಗತಿ ಏನಪ್ಪಾ ಅಂದ್ರೆ ಅನೇಕ ಕ್ರೈಸ್ತರ ಜೀವಿತದಲ್ಲಿ ಈ ರೀತಿಯಾಗಿ ಆಗೋದಿಲ್ಲ, ಯಾಕೆಂದ್ರೆ ಅವರು ದೇವರಿಗೆ ಪ್ರತಿಕ್ರಿಯಿಸೋದಿಲ್ಲ.
ಯು ಸೀ ಇನ್ ಜೆನೆಸಿಸ್ ಚಾಪ್ಟರ್ 1 ವೆನ್ ದಿ ವರ್ಡ್ ಆಫ್ ಗಾಡ್ ವೆಂಟ್ ಫೋರ್ತ್,
ಆದಿಕಾಂಡ 1 ಅಧ್ಯಾಯದಲ್ಲಿ ನಾವು ನೋಡೋ ಪ್ರಕಾರ ದೇವರ ವಾಕ್ಯವು ಮುಂದೆ ಹೋಗ್ತಾ ಇತ್ತು.
ದಿ ಅರ್ತ್ ರೆಸ್ಪಾಂಡೆಡ್ ಅಂಡ್ ಸೋ ಸಮಥಿಂಗ್ ಹ್ಯಾಪನ್.
ಭೂಮಿ ದೇವರ ಮಾತಿಗೆ ಪ್ರತಿಕ್ರಿಯಿಸಿದ್ದಕ್ಕೆ ಅಲ್ಲಿ ಏನೋ ಒಂದು ಆಗ್ತಾ ಇತ್ತು.
ಅಂಡ್ ಸೋ ಇಫ್ ಯು ರೆಸ್ಪಾಂಡ್ ಟು ದ ವರ್ಡ್ ಆಫ್ ಗಾಡ್ ಆಸ್ ಇಟ್ ಕಮ್ಸ್ ಟು ಯೋರ್ ಹಾರ್ಟ್, ಸಮಥಿಂಗ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್ ಇನ್ ಯೋರ್ ಲೈಫ್.
ನಿಮ್ಮ ಹೃದಯಕ್ಕೆ ಬರುವಂತ ದೇವರ ವಾಕ್ಯಕ್ಕೆ ನೀವು ಪ್ರತಿಕ್ರಿಯಿಸೋದಾದ್ರೆ ನಿಮ್ಮ ಜೀವಿತದಲ್ಲಿ ನಿಶ್ಚಯವಾಗಿ ಏನೋ ಒಂದು ಆಗುತ್ತದೆ.
ಇಫ್ ಯು ಅಕ್ಸೆಪ್ಟ್ ದಟ್ ವರ್ಡ್, ಇಫ್ ಯು ಬಿಲೀವ್ ದಟ್ ವರ್ಡ್, ಇಫ್ ಯು ಒಬೇ ದಟ್ ವರ್ಡ್, ಸಮಥಿಂಗ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್ ಜಸ್ಟ್ ಲೈಕ್ ಯು ರೀಡ್ ಇನ್ ಜೆನೆಸಿಸ್ ಚಾಪ್ಟರ್ 1.
ನೀವು ಆ ವಾಕ್ಯವನ್ನು ಒಪ್ಕೊಳ್ಳುತ್ತೀರಾ, ಆ ವಾಕ್ಯವನ್ನು ನಂಬುತ್ತೀರಿ ಮತ್ತು ಆ ವಾಕ್ಯಕ್ಕೆ ವಿಧೇಯರಾಗ್ತೀರಾ, ಈ ರೀತಿಯಾಗಿ ಮಾಡಿದಾಗ ಆದಿಕಾಂಡ 1 ಅಧ್ಯಾಯದಲ್ಲಿ ಆದ ಪ್ರಕಾರ ನಿಮ್ಮ ಜೀವಿತದಲ್ಲೂ ಸಹ ಆಗುತ್ತದೆ.
ಎವ್ರಿ ಡೇ ಸಮಥಿಂಗ್ ಹ್ಯಾಪನ್ ಅಂಡ್ ಗಾಡ್ ಸೆಡ್ ಇಟ್ ವಾಸ್ ಗುಡ್.
ಪ್ರತಿದಿನ ಅಲ್ಲಿ ಏನೋ ಒಂದು ಆಗ್ತಾ ಇರುತ್ತೆ, ದೇವರು ಅದನ್ನು ನೋಡಿ ಹೇಳುತ್ತಾರೆ ಒಳ್ಳೆಯದೆಂದು.
ಅಂಡ್ ಗಾಡ್ಸ್ ವಿಲ್ ಫಾರ್ ಯು ಇಸ್ ದಟ್ ಎವ್ರಿ ಡೇ ಯು ಶುಡ್ ರಿಸೀವ್ ಸಮ್ ವರ್ಡ್ ಆಫ್ ಗಾಡ್ ಇನ್ ಟು ಯೋರ್ ಹಾರ್ಟ್ ದಟ್ಸ್ ಗೋನ್ ಟು ಪ್ರೊಡ್ಯೂಸ್ ಸಮ್ ಚೇಂಜ್ ಇನ್ ಯೋರ್ ಲೈಫ್.
ದೇವರ ಚಿತ್ತ ಏನಪ್ಪ ಅಂದ್ರೆ ನಿಮ್ಮ ಹೃದಯಕ್ಕೆ ದೇವರ ವಾಕ್ಯವನ್ನ ಸ್ವೀಕರಿಸಿಕೊಳ್ತಾ ಇರಬೇಕು, ಅದರ ಮುಖಾಂತರ ನೀವು ದಿನೇ ದಿನೇ ಬದಲಾವಣೆಯನ್ನ ಹೊಂದಬೇಕು ಎಂಬುದಾಗಿ ದೇವರು ಬಯಸ್ತಾರೆ.
ದಟ್ ಇಸ್ ವೈ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಯು ಟು ರಿಸೀವ್ ಎವ್ರಿ ಡೇ ಇಸ್ ದ ವರ್ಡ್ ಆಫ್ ಗಾಡ್ ಮೋರ್ ದನ್ ಯೋರ್ ಫುಡ್.
ಅದಕ್ಕಾಗಿ ನಿಮ್ಮ ಜೀವಿತದಲ್ಲಿ ಬಹುಮುಖ್ಯ ಸಂಗತಿ ಏನಪ್ಪ ಅಂದ್ರೆ ನೀವು ನಿಮ್ಮ ಊಟಕ್ಕಿಂತ ದೇವರ ವಾಕ್ಯವನ್ನ ಹೆಚ್ಚಾಗಿ ಸ್ವೀಕರಿಸಿಕೊಳ್ಳಬೇಕು.
ಯು ರಿಮೆಂಬರ್ ಇನ್ ದ ಫಸ್ಟ್ ಟೆಂಪ್ಟೇಷನ್ ದಟ್ ಜೀಸಸ್ ಫೇಸ್ಡ್ ಇನ್ ದ ವಿಲ್ಡರ್ನೆಸ್, ಹಿ ಹ್ಯಾಡ್ ಫಾಸ್ಟೆಡ್ ಫಾರ್ 40 ಡೇಸ್.
ಯೇಸು ಸ್ವಾಮಿಯು ಮೊದಲ ಬಾರಿ ಅರಣ್ಯದಲ್ಲಿ ಶೋಧನೆಗೆ ಒಳಗಾಗಿದ್ದನ್ನ ನೀವು ನೋಡ್ತೀರಾ. ಅಲ್ಲಿ ಯೇಸು ಸ್ವಾಮಿಯು 40 ದಿನ ಉಪವಾಸ ಇದ್ರು.
ಅಂಡ್ ದ ಡೆವಿಲ್ ಕೇಮ್ ಟು ಜೀಸಸ್ ಅಂಡ್ ಸೆಡ್ ಟು ಹಿಮ್, ವೈ ಡೋಂಟ್ ಯು ಟರ್ನ್ ದೀಸ್ ಸ್ಟೋನ್ಸ್ ಇನ್ ಟು ಬ್ರೆಡ್, ಯು ಆರ್ ಹಂಗ್ರಿ, you'll die if you don't eat.
ಸೈತಾನನು ಯೇಸುವಿಗೆ ಶೋಧಿಸಿದ್ದೇನೆಂದ್ರೆ ಯಾಕೆ ನೀನು ಈ ಕಲ್ಲನ್ನ ರೊಟ್ಟಿಯಾಗಿ ಮಾರ್ಪಡಿಸಬಾರದು, ಇಲ್ಲಾಂದ್ರೆ ನೀನು ಹಸಿವೆಗೊಂಡು ಸಾಯ್ತೀಯಾ ಎಂಬುದಾಗಿ ಸೈತಾನನು ಯೇಸು ಸ್ವಾಮಿಗೆ ಹೇಳುತ್ತಾನೆ.
ಅಂಡ್ ಇಟ್ಸ್ ಟ್ರೂ,
ಅದು ನಿಜನೂ ಕೂಡ.
ಇಫ್ ಯು ಹ್ಯಾವ್ ನಾಟ್ ಈಟನ್ ಫುಡ್ ಫಾರ್ 40 ಡೇಸ್ ಅಂಡ್ ಯು ಕಂಟಿನ್ಯೂ ಲೈಕ್ ದಟ್, ಇಟ್ಸ್ ಎ ಪಾಸಿಬಿಲಿಟಿ ಇಫ್ ಯು ಆರ್ ಡೈಯಿಂಗ್ ಟು.
ನೀವು 40 ದಿನಗಳ ಕಾಲ ಉಪವಾಸವಾಗಿದ್ದುಕೊಂಡು ಹಾಗೆ ಮುಂದುವರೆದ್ರೆ ನೀವು ಸಾಯುವುದು ನಿಶ್ಚಿತವಾಗುತ್ತದೆ.
ಬಟ್ ಜೀಸಸ್ ರಿಪ್ಲೈಡ್ ಸೇಯಿಂಗ್, and I want to paraphrase his words in Matthew 4:4, what Jesus was saying to Satan was,
Mattaya 4ne adhyaya 4ne vachanadalli Yesu Swami Satananige pratikrisida reetiyanna nanu ee reetiyagi vivaristane.
It's more important to receive the word of God than to eat food.
Ootavanna maduvudakkinta devara vakyavanna sweekarisikolluvudu bahumukhya embudagi alli Yesu helta irtare.
Have you read that word?
Neevu aa vakyavanna endadaru odidira?
Man shall not live by bread alone but by every word that proceeds from God's mouth.
Manushyanu rotti tinda matradinda badukuvudilla, devara baayinda horuduva pratiyondu maatinindalu manushyanu badukuttane embudagi.
What he's saying is, it's more important to receive the word of God than it is to even eat food.
Alli devaru enu heltarappa andre neevu aaharavanna sharirikavagi tegedukollodakkinta aatmikavagi devara vakyavanna tegedukollodu thumba mukhya anta.
Now how many Christians are there who believe that?
ಈ ಒಂದು ವಾಕ್ಯವನ್ನು ನಂಬಲಿಕ್ಕೆ ಎಷ್ಟು ಜನ ಕ್ರೈಸ್ತರಿದ್ದಾರಿಲ್ಲಿ?
ಹೂ ಬಿಲೀವ್ ದಟ್ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮೀ ಎವ್ರಿ ಡೇ ಟು ರಿಸೀವ್ ದ ವರ್ಡ್ ಆಫ್ ಗಾಡ್ ಫಾರ್ ಮೈ ಸೋಲ್ ಫಾರ್ ಮೈ ಸ್ಪಿರಿಟ್ ದ್ಯಾನ್ ಇಟ್ ಇಸ್ ಟು ರಿಸೀವ್ ಫುಡ್ ಫಾರ್ ಮೈ ಬಾಡಿ.
ನನ್ನ ದೇಹಕ್ಕೆ ಊಟವನ್ನು ತೆಗೆದುಕೊಳ್ಳುವುದಕ್ಕಿಂತ ನನ್ನ ಆತ್ಮಕ್ಕೆ ಮತ್ತು ನನ್ನ ಪ್ರಾಣಕ್ಕೆ ದೇವರ ವಾಕ್ಯವನ್ನು ಪಡೆದುಕೊಳ್ಳುವುದು ಬಹುಮುಖ್ಯ ಅಂತ ಎಷ್ಟು ಜನ ಕ್ರೈಸ್ತರಿದ್ದಾರಿಲ್ಲಿ?
ವಿ ಆಲ್ ನೋ ದ ವ್ಯಾಲ್ಯೂ ಆಫ್ ಫುಡ್ ಫಾರ್ ಅವರ್ ಬಾಡಿ.
ನಮ್ಮ ದೇಹಕ್ಕೆ ಅವಶ್ಯಕವಾಗಿರುವ ಆಹಾರದ ಅಗತ್ಯತೆ ಎಷ್ಟಿದೆ ಎಂಬುದಾಗಿ ನಮಗೆ ಗೊತ್ತು.
ವಿ ನೋ ದಟ್ ವಿ ವಿಲ್ ನಾಟ್ ಗ್ರೋ ಅಂಡ್ ವಿ ಎಂಜಾಯ್ ಫುಡ್, ವಿ ಎಂಜಾಯ್ ಗುಡ್ ಫುಡ್.
ನಾವು ಆಹಾರವನ್ನು ತೆಗೆದುಕೊಳ್ಳಲಿಲ್ಲ ಅಂದ್ರೆ ಬೆಳೆಯಲ್ಲ ಅಂತ ನಮಗೆ ಗೊತ್ತಿರುತ್ತೆ, ಹಾಗಾಗಿ ನಾವು ಊಟದಲ್ಲಿ ಸಂತೋಷಿಸ್ತೀವಿ.
ವೈ ಇಸ್ ಇಟ್ ಮೆನಿ ಕ್ರಿಶ್ಚಿಯನ್ಸ್ ಡೋಂಟ್ ಎಂಜಾಯ್ ದ ವರ್ಡ್ ಆಫ್ ಗಾಡ್ ಲೈಕ್ ದಟ್?
ಯಾಕೆ ಅನೇಕ ಕ್ರೈಸ್ತರು ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಸಂತೋಷಿಸುವುದಿಲ್ಲ?
ಬಿಕಾಸ್ ದೇ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಇಟ್ಸ್ ವ್ಯಾಲ್ಯೂ.
ಯಾಕೆಂದರೆ ದೇವರ ವಾಕ್ಯದ ಮೌಲ್ಯವನ್ನ ಅನೇಕ ಕ್ರೈಸ್ತರು ಅರಿತಿಲ್ಲವಾದ್ದರಿಂದ.
ಯು ನೋ ಲೈಕ್ ಲಿಟಲ್ ಚಿಲ್ಡ್ರನ್ ಸಮ್ಟೈಮ್ಸ್ ಲಿಟಲ್ ಚಿಲ್ಡ್ರನ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಫಾರ್ ಫುಡ್.
ನಿಮಗೆ ಗೊತ್ತಾ, ಚಿಕ್ಕ ಮಕ್ಕಳು ಕೆಲವೊಮ್ಮೆ ಆಹಾರದ ಅವಶ್ಯಕತೆಯನ್ನ ಅರಿತಿರೋದಿಲ್ಲ.
ಯು ಟೆಲ್ ದಮ್ ಟು ಈಟ್, ದೇ ಡೋಂಟ್ ಈಟ್.
ಆ ಮಕ್ಕಳಿಗೆ ನೀವು ಹೇಳ್ತಿರೋ ಆಹಾರವನ್ನು ತೆಗೆದುಕೊಳ್ಳುವಂತೆ ತೆಗೆದುಕೊಳ್ಳೋದಿಲ್ಲ.
ಯು ಟೆಲ್ ದಮ್ ಟು ಡ್ರಿಂಕ್ ಮಿಲ್ಕ್, ದೇ ಡೋಂಟ್ ಡ್ರಿಂಕ್ ಮಿಲ್ಕ್.
ಹಾಲನ್ನ ಕುಡಿಯುವಂತೆ ಮಕ್ಕಳಿಗೆ ಹೇಳ್ತಿರೋ, ಮಕ್ಕಳು ಕುಡಿಯೋದಿಲ್ಲ.
ಸಮ್ಟೈಮ್ಸ್ ಫಾದರ್ ಅಂಡ್ ಮದರ್ ಹ್ಯಾಸ್ ಟು ಫೋರ್ಸ್ ದಮ್.
ಕೆಲವೊಮ್ಮೆ ತಂದೆ ತಾಯಿ ಒತ್ತಾಯ ಮಾಡಬೇಕಾಗುತ್ತೆ.
ಇಟ್ಸ್ ಲೈಕ್ ದಟ್ ವಿತ್ ಮೆನಿ ಕ್ರಿಶ್ಚಿಯನ್ಸ್.
ಅನೇಕ ಕ್ರೈಸ್ತರ ಜೀವಿತದಲ್ಲಿ ಇದೇ ರೀತಿಯಾಗಿದೆ.
ಬಟ್ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ವರ್ಡ್ ಆಫ್ ಗಾಡ್ ಇಸ್ ದ ಥಿಂಗ್ ದಟ್ ಕ್ಯಾನ್ ಮೇಕ್ ಯು ಗ್ರೋ, ದಟ್ ಕ್ಯಾನ್ ಮೇಕ್ ಯು ಸ್ಟ್ರಾಂಗ್, that can make you overcome Satan. If you submit to it, your life will be transformed from chaos to beauty.
ಇದನ್ನು ನೀವು ಅರ್ಥ ಮಾಡಿಕೊಂಡಾಗ ದೇವರ ವಾಕ್ಯವು ನಿಮಗೆ ಬೆಳೆಯಲಿಕ್ಕೆ ಸಹಾಯಿಸುತ್ತದೆ ಮತ್ತು ಬಲವನ್ನ ಕೊಡುತ್ತದೆ, ಸೈತಾನನ ವಿರುದ್ಧವಾಗಿ ನಿಮಗೆ ಜಯವನ್ನ ಕೊಡುತ್ತದೆ ಎಂಬುದಾಗಿ ನೀವು ಒಪ್ಪಿ ಅದಕ್ಕೆ ಅಧೀನರಾದಾಗ ನಿಮ್ಮ ಅಸ್ತವ್ಯಸ್ತ ಜೀವಿತದಿಂದ ಸುಂದರವಾದ ಒಂದು ಜೀವಿತಕ್ಕೆ ದೇವರ ವಾಕ್ಯವು ಬದಲಾಯಿಸುತ್ತದೆ.
ಇಟ್ ಕ್ಯಾನ್ ಚೇಂಜ್ ಯುವರ್ ಹೋಲ್ ಲೈಫ್ ಇಫ್ ಯು ಬಿಗಿನ್ ದಟ್ ಹ್ಯಾಬಿಟ್ ಫ್ರಮ್ ಟುಡೇ.
ಇವತ್ತಿಂದ ನೀವು ಈ ಹವ್ಯಾಸವನ್ನ ಪ್ರಾರಂಭಿಸಿದ್ರೆ ನಿಮ್ಮ ಇಡೀ ಜೀವಿತವನ್ನ ಬದಲಾಯಿಸುತ್ತದೆ.
ವಿಲ್ ಯು ಮೇಕ್ ಎ ಡಿಸಿಷನ್ ಟುಡೇ ಟು ರೀಡ್ ದ ವರ್ಡ್ ಆಫ್ ಗಾಡ್, ಬಿಲೀವ್ ಇಟ್ ಅಂಡ್ ಒಬೇ ಇಟ್ ಎವ್ರಿ ಡೇ?
ನೀವು ಇವತ್ತು ಒಂದು ನಿರ್ಧಾರವನ್ನ ಮಾಡ್ತೀರಾ, ನೀವು ದೇವರ ವಾಕ್ಯವನ್ನ ಓದ್ತೀನಿ ಮತ್ತು ಅದನ್ನ ನಂಬ್ತೇನೆ ಮತ್ತು ಪ್ರತಿದಿನ ಅದಕ್ಕೆ ವಿಧೇಯನಾಗ್ತೇನೆ ಎಂಬುದಾಗಿ. ಆಮೆನ್.